ಅಧ್ಯಾಯ 41. ಯಜ್ಞಶಾಲೆಯಲ್ಲಿ ಧನುರ್ಭಂಗ. ಹೂವಾಡಿಗನ ಮನೆಯನ್ನು ಬಿಟ್ಟು ಹೊರಟ ನಂತರ ತೇಯ್ದ ಶ್ರೀಗಂಧದ ತಟ್ಟೆಯನ್ನು ಬೀದಿಯಲ್ಲಿ ತೆಗೆದುಕೊಂಡು ಹೋಗುತ್ತಿದ್ದ ಗೂನುಬೆನ್ನಿನ ತರುಣಿಯನ್ನು ಕೃಷ್ಣ ಮತ್ತು ಬಲರಾಮರು ನೋಡಿದರು. ಕೃಷ್ಣ ಎಲ್ಲ ಸಂತೋಷದ ತವರಾದದ್ದರಿಂದ ಗೂನುಬೆನ್ನಿನ ಹೆಂಗಸನ್ನು ತಮಾಷೆ ಮಾಡಿ ತನ್ನ ಗೆಳೆಯರನ್ನು ಖುಷಿಪಡಿಸಬೇಕೆಂದು ಬಯಸಿದನು. ಕೃಷ್ಣನು ಅವಳಿಗೆ ಹೀಗೆಂದನು, ಎತ್ತರವಾಗಿರುವ ಸ್ತ್ರೀಯೇ, ನೀನು ಯಾರು? ನೀನು ಈ ಶ್ರೀಗಂಧವನ್ನು ಯಾರಿಗೋಸ್ಕರ ತೆಗೆದುಕೊಂಡು ಹೋಗುತ್ತಿರುವೆ ಹೇಳು.
ನೀನು ಈ ಶ್ರೀಗಂಧವನ್ನು ನನಗೆ ಕೊಡಬೇಕೆಂದು ನನಗೆ ಎನ್ನಿಸುತ್ತದೆ. ಹಾಗೆ ಮಾಡಿದರೆ ನೀನು ಅದೃಷ್ಟವಂತಳಾಗುವೆ ಎಂದು ನನಗೆ ಖಂಡಿತ. ಕೃಷ್ಣನು ದೇವೋತ್ತಮ ಪರಮಪುರುಷ. ಗೂನುಬೆನ್ನಿನವಳ ವಿಷಯ ಅವನಿಗೆ ಎಲ್ಲವೂ ತಿಳಿದಿತ್ತು. ರಾಕ್ಷಸನ ಸೇವೆ ಮಾಡಿ ಫಲವಿಲ್ಲ, ಕೃಷ್ಣ ಮತ್ತು ಬಲರಾಮರ ಸೇವೆಯನ್ನು ಮಾಡಿ ಪಾಪಕರ್ಮಗಳ ಫಲವನ್ನು ಕಳೆದುಕೊಳ್ಳುವುದು ಉತ್ತಮ ಎಂದು ಕೃಷ್ಣನು ತನ್ನ ಪ್ರಶ್ನೆಯಿಂದ ಸೂಚಿಸಿದನು.
ಆ ಸ್ತ್ರೀಯು ಕೃಷ್ಣನಿಗೆ ಹೀಗೆ ಉತ್ತರಿಸಿದಳು, ಪ್ರಿಯ ಶ್ಯಾಮಸುಂದರ, ನಾನು ಕಂಸನ ಸೇವಕಿ ಎಂದು ನಿನಗೆ ತಿಳಿದಿರಬಹುದು. ನಾನು ಪ್ರತಿನಿತ್ಯವೂ ಅವನಿಗೆ ಶ್ರೀಗಂಧವನ್ನು ತೆಗೆದುಕೊಂಡು ಹೋಗಿ ಕೊಡುತ್ತೇನೆ. ಈ ಸೊಗಸಾದ ವಸ್ತುವನ್ನು ನಾನು ತೆಗೆದುಕೊಂಡು ಹೋಗಿ ಕೊಡುವುದರಿಂದ ರಾಜನಿಗೆ ಬಹು ಸಂತೋಷವಾಗಿದೆ. ಆದರೆ ಈ ಶ್ರೀಗಂಧವನ್ನು ಸ್ವೀಕರಿಸುವುದಕ್ಕೆ ನೀವು ಅಣ್ಣ ತಮ್ಮಂದಿರಿಗಿಂತ ಯೋಗ್ಯರಾದವರು ಯಾರೂ ಇಲ್ಲ ಎಂದು ಈಗ ನನಗೆ ಅರ್ಥವಾಗುತ್ತಿದೆ. ಕೃಷ್ಣ ಮತ್ತು ಬಲರಾಮರ ಸ್ಫುರದ್ರೂಪ, ಅವರ ಮಾತು, ಅವರ ಮುಗುಳ್ನಗೆ, ಅವರ ಕಣ್ಣೋಟ ಮತ್ತು ಇತರ ರೀತಿಗಳಿಂದ ಮನಸೋತ ಆ ಗೂನುಬೆನ್ನಿನ ಹೆಂಗಸು ಬಹು ಸಂತೋಷದಿಂದ ಮತ್ತು ಭಕ್ತಿಯಿಂದ ಶ್ರೀಗಂಧವನ್ನು ಅವರ ಶರೀರಗಳಿಗೆ ಲೇಪಿಸಿದಳು. ಅಲೌಕಿಕ ಭಿಕ್ಷುಕರಾದ ಕೃಷ್ಣ ಮತ್ತು ಬಲರಾಮರು ಸಹಜವಾಗಿಯೇ ಸುಂದರರು. ಅವರ ಮೈಬಣ್ಣ ಸುಂದರ. ಆಗಲೇ ಅವರು ವರ್ಣರಂಜಿತ ಉಡುಪುಗಳನ್ನು ಧರಿಸಿದ್ದರು. ಅವರ ದೇಹಗಳ ಮೇಲ್ಭಾಗವು ಆಗಲೇ ಆಕರ್ಷಕವಾಗಿತ್ತು. ಗೂನುಬೆನ್ನಿನ ಸ್ತ್ರೀಯು ಅವರ ದೇಹಗಳಿಗೆ ಶ್ರೀಗಂಧವನ್ನು ಲೇಪಿಸಿದಾಗ ಅವರು ಇನ್ನೂ ಸುಂದರವಾಗಿ ಕಂಡರು. ಈ ಸೇವೆಯಿಂದ ಕೃಷ್ಣನು ಬಹಳ ಪ್ರೀತನಾದನು. ಅವಳಿಗೆ ಪ್ರತಿಫಲ ನೀಡುವುದು ಹೇಗೆ ಎಂದು ಯೋಚಿಸಲು ಪ್ರಾರಂಭಿಸಿದನು. ಎಂದರೆ ಪ್ರಭುವಿನ ಗಮನವನ್ನು ಸೆಳೆಯಲು ಕೃಷ್ಣ ಪ್ರಜ್ಞೆಯಲ್ಲಿರುವ ಭಕ್ತನು ಬಹು ಪ್ರೀತಿ ಮತ್ತು ಭಕ್ತಿಗಳಿಂದ ಅವನನ್ನು ಸೇವಿಸಬೇಕು. ಅವನ ಅಲೌಕಿಕ ಪ್ರೀತಿಪೂರ್ವಕ ಸೇವೆಯನ್ನು ಬಿಟ್ಟು ಬೇರಾವ ಕಾರ್ಯದಿಂದಲೂ ಕೃಷ್ಣನಿಗೆ ಸಂತೋಷವಾಗುವುದಿಲ್ಲ. ಹೀಗೆ ಯೋಚಿಸಿ ಶ್ರೀಕೃಷ್ಣನು ಗೂನುಬೆನ್ನಿನ ಸ್ತ್ರೀಯ ಪಾದಗಳನ್ನು ತನ್ನ ಕಾಲ್ಬೆರಳುಗಳಿಂದ ಒತ್ತಿದನು ಮತ್ತು ಅವಳ ಬೆನ್ನನ್ನು ನೇರಗೊಳಿಸಲು ಅವಳ ಕೆನ್ನೆಗಳನ್ನು ತನ್ನ ಬೆರಳುಗಳಲ್ಲಿ ಹಿಡಿದುಕೊಂಡು ತಟ್ಟನೆ ಎಳೆದನು. ಕೂಡಲೇ ಗೂನುಬೆನ್ನಿನ ಸ್ತ್ರೀಯು ತೋರ ನಿತಂಬ ತೆಳುನಡು ಮತ್ತು ಸೊಗಸಾದ ಸುಂದರ ಆಕಾರದ ಸ್ತನಗಳು ಇವುಗಳಿಂದ ನೇರ ಬೆನ್ನಿನ ಸುಂದರ ಹುಡುಗಿಯಾಗಿ ಕಂಡ. ಗೂನುಬೆನ್ನಿನ ಹೆಂಗಸಿನ ಸೇವೆಯಿಂದ ಕೃಷ್ಣನು ಸಂಪ್ರೀತನಾದದ್ದರಿಂದ ಮತ್ತು ಕೃಷ್ಣನ ಬೆರಳುಗಳು ಅವಳನ್ನು ಸ್ಪರ್ಶಿಸಿದ್ದರಿಂದ ಅವಳು ಹೆಂಗಸರಲ್ಲಿ ಅತ್ಯಂತ ಲಾವಣ್ಯವತಿಯಾದ ತರುಣಿಯಾದಳು. ಕೃಷ್ಣನನ್ನು ಸೇವಿಸುವುದರಿಂದ ಭಕ್ತನು ಕೂಡಲೇ ಅತ್ಯುನ್ನತ ಸ್ಥಾನಕ್ಕೆ ಏರುತ್ತಾನೆ ಎನ್ನುವುದನ್ನು ಈ ಪ್ರಸಂಗವು ತೋರಿಸುತ್ತದೆ. ಎಲ್ಲ ರೀತಿಗಳಲ್ಲಿ ಭಕ್ತಿಪೂರ್ವಕ ಸೇವೆಯ ಶಕ್ತಿ ಎಷ್ಟೆಂದರೆ ಅದನ್ನು ಅನುಷ್ಠಾನಕ್ಕೆ ತರುವವನು ಎಲ್ಲ ದೈವಿಕ ಗುಣಗಳನ್ನು ಪಡೆಯುತ್ತಾನೆ. ಗೂನುಬೆನ್ನಿನ ಹೆಂಗಸಿನಿಂದ ಕೃಷ್ಣನು ಆಕರ್ಷಿತನಾದುದಕ್ಕೆ ಕಾರಣ ಅವಳ ಸೌಂದರ್ಯವಲ್ಲ, ಆದರೆ ಅವಳ ಸೇವೆ. ಅವಳು ಸೇವೆಯನ್ನು ಸಲ್ಲಿಸುತ್ತಲೇ ಅತ್ಯಂತ ಲಾವಣ್ಯವತಿಯಾದಳು. ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನು ವಿದ್ಯಾವಂತನಾಗಿರಬೇಕಾಗಿಲ್ಲ, ಸುಂದರನಾಗಿರಬೇಕಾಗಿಲ್ಲ. ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡು ಕೃಷ್ಣನಿಗೆ ಸೇವೆಯನ್ನು ಸಲ್ಲಿಸಿದ ನಂತರ ಅವನು ವಿದ್ಯಾವಂತನಾಗುತ್ತಾನೆ, ಸುಂದರನಾಗುತ್ತಾನೆ. ಕೃಷ್ಣನ ಕೃಪೆಯಿಂದ ಹೆಂಗಸು ಅತ್ಯಂತ ಸುಂದರ ತರುಣಿಯಾದಾಗ ಸಹಜವಾಗಿ ಅವಳಿಗೆ ಕೃಷ್ಣನಲ್ಲಿ ಕೃತಜ್ಞತೆಯುಂಟಾಯಿತು. ಅವನ ಸೌಂದರ್ಯವು ಅವಳನ್ನು ಆಕರ್ಷಿಸಿತು. ಹಿಂಜರಿಕೆ ಇಲ್ಲದೆ ಅವಳು ಅವನ ಉಡುಪಿನ ಹಿಂಭಾಗವನ್ನು ಹಿಡಿದು ಎಳೆಯಲು ಪ್ರಾರಂಭಿಸಿದಳು. ಅವಳು ಪ್ರಣಯದಿಂದ ಮೆಲುನಗೆ ನಕ್ಕಳು ಮತ್ತು ತಾನು ಕಾಮಪೀಡಿತಳಾಗಿದ್ದೇನೆ ಎಂದು ಒಪ್ಪಿಕೊಂಡಳು. ತಾನು ಬೀದಿಯಲ್ಲಿದ್ದೇನೆ, ಕೃಷ್ಣನ ಅಣ್ಣ ಮತ್ತು ಸ್ನೇಹಿತರ ಎದುರಿಗಿದ್ದೇನೆ ಎಂದು ಅವಳಿಗೆ ಮರೆತು ಹೋಯಿತು. ಅವಳು ಬಿಚ್ಚು ಮನಸ್ಸಿನಿಂದ ಕೃಷ್ಣನಿಗೆ ಹೀಗೆಂದಳು, ಪ್ರಿಯ ವೀರ, ನಾನು ನಿನ್ನನ್ನು ಹೀಗೆ ಬಿಡಲಾರೆ. ನೀನು ನನ್ನ ಮನೆಗೆ ಬರಬೇಕು. ಆಗಲೇ ನಿನ್ನ ರೂಪವು ನನ್ನನ್ನು ಆಕರ್ಷಿಸಿದೆ. ಏಕೆಂದರೆ ನೀನು ಪುರುಷಶ್ರೇಷ್ಠನು. ನೀನು ನನ್ನ ವಿಷಯದಲ್ಲಿ ದಯೆದೋರಬೇಕು. ಎಂದರೆ ಕೃಷ್ಣನು ಅವಳ ಮನೆಗೆ ಹೋಗಿ ಅವಳ ಕಾಮವನ್ನು ತೃಪ್ತಿಪಡಿಸಬೇಕು ಎಂದು ಅವಳು ಸೂಚಿಸಿದಳು. ತನ್ನ ಅಣ್ಣ ಬಲರಾಮನು ಎದುರುಗಿದ್ದುದರಿಂದ ಕೃಷ್ಣನಿಗೆ ಸ್ವಲ್ಪ ಸಂಕೋಚವಾಯಿತು. ಆದರೆ ಅವಳು ಮುಗ್ಧ ಮನಸೋತ ಹುಡುಗಿ ಎಂದು ಅವನಿಗೆ ತಿಳಿದಿತ್ತು. ಆದುದರಿಂದ ಅವಳ ಮಾತನ್ನು ಕೇಳಿ ಮುಗುಳ್ನಗೆ ನಕ್ಕನು. ತನ್ನ ಗೋಪಬಾಲಕ ಸ್ನೇಹಿತರತ್ತ ನೋಡುತ್ತಾ ಅವನು ಆ ತರುಣಿಗೆ, ಪ್ರಿಯ ಸುಂದರ ತರುಣಿ, ನಿನ್ನ ಆಹ್ವಾನದಿಂದ ನನಗೆ ಬಹಳ ಸಂತೋಷವಾಗಿದೆ. ಇಲ್ಲಿ ನನ್ನ ಇನ್ನೊಂದು ಕೆಲಸವನ್ನು ಮುಗಿಸಿಕೊಂಡು ನಾನು ನಿನ್ನ ಮನೆಗೆ ಬರಬೇಕು. ನಾನು ಮನೆಯಿಂದ ಬಂದು ಬಿಟ್ಟಿದ್ದೇನೆ ಮತ್ತು ಮದುವೆಯಾಗಿಲ್ಲ. ಆದುದರಿಂದ ನನ್ನಂತಹವನಿಗೆ ನಿನ್ನಂತಹ ಸುಂದರಿಯೇ ಸಮಾಧಾನವನ್ನು ನೀಡಬಲ್ಲಳು. ನಿಶ್ಚಯವಾಗಿಯೂ ಒಬ್ಬ ಯೋಗ್ಯ ಗೆಳತಿಯಾಗಿ ನೀನು ಎಲ್ಲ ಬಗೆಯ ಮನಸ್ಸಿನ ತಳಮಳವನ್ನು ಹೋಗಲಾಡಿಸಬಲ್ಲೆ ಎಂದು ಉತ್ತರ ಹೇಳಿದನು. ಹೀಗೆ ಮಧುರ ಮಾತುಗಳಿಂದ ಕೃಷ್ಣನು ಆ ತರುಣಿಯನ್ನು ಸಮಾಧಾನಪಡಿಸಿದನು. ಅವಳನ್ನು ಅಲ್ಲಿಯೇ ಬಿಟ್ಟು ಪೇಟೆಯಲ್ಲಿ ಮುಂದಕ್ಕೆ ಹೋದನು. ಪುರಜನರು ಹಲವು ಬಗೆಯ ಉಡುಗೊರೆಗಳನ್ನು, ಮುಖ್ಯವಾಗಿ ತಾಂಬೂಲ, ಹೂವುಗಳು ಮತ್ತು ಶ್ರೀಗಂಧವನ್ನು ಇಟ್ಟುಕೊಂಡು ಅವನನ್ನು ಸ್ವಾಗತಿಸಲು ಸಿದ್ಧರಾಗಿದ್ದರು. ಪೇಟೆಯ ವರ್ತಕರು ಕೃಷ್ಣನನ್ನೂ ಬಲರಾಮನನ್ನೂ ಬಹುಗೌರವದಿಂದ ಪೂಜೆ ಮಾಡಿದರು. ಅವನು ರಸ್ತೆಯಲ್ಲಿ ಹೋಗುತ್ತಿದ್ದಾಗ ಸುತ್ತಮುತ್ತಲಿನ ಮನೆಗಳ ಹೆಂಗಸರೆಲ್ಲ ಅವನನ್ನು ನೋಡಲು ಬಂದರು. ಅವರಲ್ಲಿ ಕೆಲವರು ಚಿಕ್ಕ ವಯಸ್ಸಿನವರು ಅವನ ಸೌಂದರ್ಯಕ್ಕೆ ಮನಸೋತು ಮೂರ್ಛೆ ಹೋದರು. ಅವರ ಕೂದಲು ಮತ್ತು ಉಡುಪುಗಳು ಸಡಿಲವಾದವು. ತಾವು ಎಲ್ಲಿ ನಿಂತಿದ್ದೇವೆ ಎನ್ನುವುದು ಅವರಿಗೆ ಮರೆತು ಹೋಯಿತು. ಇದಾದ ನಂತರ ಕೃಷ್ಣನು ಯಜ್ಞಶಾಲೆಯಲ್ಲಿದೆ ಎಂದು ಪುರಜನರನ್ನು ಕೇಳಿದನು. ಕಂಸನು ಧನುರ್ಯಜ್ಞ ಎನ್ನುವ ಯಜ್ಞವನ್ನು ಏರ್ಪಡಿಸಿದ್ದನು ಮತ್ತು ಅದರ ಸ್ಥಳವನ್ನು ಸೂಚಿಸಲು ಬಲಿಪೀಠದ ಬಳಿ ಒಂದು ದೊಡ್ಡ ಬಿಲ್ಲನ್ನು ಇರಿಸಿದ್ದನು. ಅದು ಬಹಳ ದೊಡ್ಡದಾಗಿತ್ತು, ಅದ್ಭುತವಾಗಿತ್ತು ಮತ್ತು ಆಕಾಶದಲ್ಲಿನ ಕಾಮನ ಬಿಲ್ಲನ್ನು ಹೋಲುತ್ತಿತ್ತು. ಯಜ್ಞಶಾಲೆಯಲ್ಲಿ ಕಂಸರಾಜನು ನೇಮಿಸಿದ್ದ ಅನೇಕ ರಕ್ಷಕರು ಬಿಲ್ಲನ್ನು ರಕ್ಷಿಸುತ್ತಿದ್ದರು. ಕೃಷ್ಣ ಬಲರಾಮರು ಬಿಲ್ಲಿನ ಬಳಿ ಹೋದಾಗ ರಕ್ಷಕರು ಅವರು ಇನ್ನೂ ಹತ್ತಿರ ಹೋಗಬಾರದು ಎಂದು ಎಚ್ಚರಿಕೆ ಕೊಟ್ಟರು. ಆದರೆ ಕೃಷ್ಣನು ಎಚ್ಚರಿಕೆಯನ್ನು ಅಲಕ್ಷ್ಯ ಮಾಡಿದನು. ಅವನು ಬಲಾತ್ಕಾರದಿಂದ ಮುಂದಕ್ಕೆ ಹೋಗಿ ಬಿಲ್ಲನ್ನು ಎಡಗೈಯಲ್ಲಿ ತೆಗೆದುಕೊಂಡನು. ಜನರ ಗುಂಪು ನೋಡುತ್ತಿದ್ದಂತೆ ಅವನು ಬಿಲ್ಲಿಗೆ ಹೆದೆಯರಿಸಿ ಆನೆಯು ಕಬ್ಬಿನ ಗದ್ದೆಯಲ್ಲಿ ಕಬ್ಬನ್ನು ಮುರಿಯುವಂತೆ ಬಿಲ್ಲನ್ನು ಮಧ್ಯದಲ್ಲಿ ಎರಡು ಭಾಗವಾಗಿ ಮುರಿದನು. ಅಲ್ಲಿದ್ದವರೆಲ್ಲ ಕೃಷ್ಣನ ಶಕ್ತಿಯನ್ನು ಮೆಚ್ಚಿಕೊಂಡರು. ಬಿಲ್ಲು ಮುರಿದ ಶಬ್ದವು ಭೂಮಿಯನ್ನೂ ಆಕಾಶವನ್ನೂ ತುಂಬಿತು. ಅದು ಕಂಸನಿಗೂ ಕೇಳಿಸಿತು. ನಡೆದ ಸಂಗತಿಯನ್ನು ಕೇಳಿದಾಗ ಅವನಿಗೆ ಪ್ರಾಣಭಯ ಉಂಟಾಯಿತು. ಅಲ್ಲಿಯೇ ನಿಂತು ನೋಡುತ್ತಿದ್ದ ಬಿಲ್ಲು ರಕ್ಷಕನಿಗೆ ಕೋಪ ಬಂದಿತು. ಅವನನ್ನು ಬಂಧಿಸಿ, ಅವನನ್ನು ಕೊಲ್ಲಿ, ಅವನನ್ನು ಕೊಲ್ಲಿ ಎಂದು ಕೂಗುತ್ತಾ ಕೃಷ್ಣನ ಕಡೆಗೆ ನುಗ್ಗಿದನು. ರಕ್ಷಕರು ಕೃಷ್ಣ ಮತ್ತು ಬಲರಾಮರನ್ನು ಸುತ್ತುವರಿದರು. ರಕ್ಷಕರು ತಮ್ಮನ್ನು ಬೆದರಿಸಲು ಪ್ರಯತ್ನ ಮಾಡುತ್ತಿದ್ದುದನ್ನು ಕಂಡು ಕೃಷ್ಣ ಮತ್ತು ಬಲರಾಮರಿಗೆ ಕೋಪ ಬಂದಿತು. ಮುರಿದ ಬಿಲ್ಲಿನ ಎರಡು ಭಾಗಗಳನ್ನು ತೆಗೆದುಕೊಂಡು
ರಕ್ಷಕನ ಕಡೆಯವರನ್ನು ಹೊಡೆದೋಡಿಸಲು ಅವರು ಪ್ರಾರಂಭಿಸಿದರು. ಈ ಗದ್ದಲವು ನಡೆಯುತ್ತಿದ್ದಾಗ ರಕ್ಷಕರ ನೆರವಿಗೆ ಕಂಸನು ಕೆಲವು ಸೈನಿಕರನ್ನು ಕಳುಹಿಸಿಕೊಟ್ಟನು. ಆದರೆ ಕೃಷ್ಣ ಮತ್ತು ಬಲರಾಮರು ಅವರೊಡೆಯೂ ಹೋರಾಡಿ ಅವರನ್ನು ಕೊಂದರು.
ಇದಾದ ನಂತರ ಕೃಷ್ಣನು ಯಜ್ಞಶಾಲೆಯಲ್ಲಿ ಮುಂದಕ್ಕೆ ಹೋಗಲಿಲ್ಲ. ಆದರೆ ಹೆಬ್ಬಾಗಿಲಿನಲ್ಲಿ ಹೋಗಿ ತಾವು ವಿರಮಿಸಬೇಕಾಗಿದ್ದ ಶಿಬಿರಕ್ಕೆ ಹೋದನು. ಬಹು ಸಂತೋಷದಿಂದ ಮಥುರಾನಗರದ ಅನೇಕ ಸ್ಥಳಗಳಿಗೆ ಭೇಟಿ ಕೊಟ್ಟನು. ಕೃಷ್ಣನ ಕೆಲಸಗಳನ್ನೂ ಅದ್ಭುತ ಶಕ್ತಿಯನ್ನೂ ಕಂಡ ಮಥುರೆಯ ನಗರದ ಜನರು, ಈ ಸೋದರರು ಮಥುರೆಗೆ ಇಳಿದು ಬಂದ ದೇವತೆಗಳು ಎಂದೇ ಭಾವಿಸಿ ಬೆರಗಾಗಿ ಅವರನ್ನು ನೋಡುತ್ತಿದ್ದರು. ಕಂಸನ ಕಾನೂನು ಮತ್ತು ವ್ಯವಸ್ಥೆಯನ್ನು ಲಕ್ಷ್ಯ ಮಾಡದೆ ಅಣ್ಣ ತಮ್ಮಂದಿರು ನಿರಾತಂಕವಾದಾಗ ಬೀದಿಗಳಲ್ಲಿ
ಕೃಷ್ಣ ಮತ್ತು ಬಲರಾಮರು ತಮ್ಮ ಗೋಪಬಾಲಕ ಸ್ನೇಹಿತರೊಡನೆ ರಥಗಳನ್ನೆಲ್ಲ ನಿಲ್ಲಿಸಿದ್ದ ನಗರದ ಹೊರ ಅಂಚಿಗೆ ಹೋದರು. ಹೀಗೆ ಕೃಷ್ಣ ಮತ್ತು ಬಲರಾಮರು ತಾವು ಬಂದಿದ್ದೇವೆ ಎಂದು ಕಂಸನಿಗೆ ಸೂಚನೆ ಕೊಟ್ಟರು. ಯಜ್ಞಶಾಲೆಯಲ್ಲಿ ಮರುದಿನ ತನಗೆ ಎಂತಹ ವಿಪತ್ತು ಕಾದಿದೆ ಎನ್ನುವುದು ಕಂಸನಿಗೆ ಅರ್ಥವಾಯಿತು. ಕೃಷ್ಣ ಮತ್ತು ಬಲರಾಮರು ವೃಂದಾವನದಿಂದ ಮಥುರೆಗೆ ಹೋಗುತ್ತಿದ್ದಾಗ ವೃಂದಾವನದ ನಿವಾಸಿಗಳು ಅವನ ಭಕ್ತರೂ ಸಿರಿದೇವತೆಯೂ ಪೂಜಿಸುವ ಕೃಷ್ಣನ ಬೆರಗುಗೊಳಿಸುವ ಸೌಂದರ್ಯವನ್ನು ನೋಡುವ ಮಥುರೆಯ ಪುರಜನರ ಭಾಗ್ಯವನ್ನು ಕಲ್ಪಿಸಿಕೊಂಡಿದ್ದರು. ವೃಂದಾವನ ನಿವಾಸಿಗಳ ಕಲ್ಪನೆಗಳು ವಾಸ್ತವವಾದವು. ಏಕೆಂದರೆ ಕೃಷ್ಣನನ್ನು ನೋಡಿ ಮಥುರೆಯ ನಿವಾಸಿಗಳಿಗೆ ಪೂರ್ಣ ತೃಪ್ತಿಯಾಯಿತು.
ಕೃಷ್ಣನು ಶಿಬಿರಕ್ಕೆ ಹಿಂದಿರುಗಿದಾಗ ಸೇವಕರು ಅವನ ಚರಣ ಕಮಲಗಳನ್ನು ತೊಳೆದು ಸೊಗಸಾದ ಪೀಠವನ್ನು ಇತ್ತು ಹಾಲನ್ನು ಮತ್ತು ರುಚಿ ರುಚಿಯಾದ ಭಕ್ಷ್ಯಗಳನ್ನು ಕೊಟ್ಟು ಉಪಚರಿಸಿದರು. ಅವನು ರಾತ್ರಿ ಊಟದ ನಂತರ ಮರುದಿನದ ಕಾರ್ಯಕ್ರಮಗಳನ್ನು ಯೋಚಿಸುತ್ತಾ ಶಾಂತವಾಗಿ ವಿರಮಿಸಿದನು. ಹೀಗೆ ಅವನು ರಾತ್ರಿಯನ್ನು ಅಲ್ಲಿ ಕಳೆದನು.
ಇತ್ತ ಕಂಸನಿಗೆ ಕೃಷ್ಣನು ಅದ್ಭುತವಾದ ಧನುಸ್ಸನ್ನು ಮುರಿದ ಮತ್ತು ರಕ್ಷಕರನ್ನು ಸಿಪಾಯಿಗಳನ್ನು ಕೊಂದ ಸಂಗತಿಯು ತಿಳಿದಾಗ ದೇವೋತ್ತಮ ಪರಮಪುರುಷನ ಶಕ್ತಿಯು ಸ್ವಲ್ಪ ಮಟ್ಟಿಗೆ ಅರ್ಥವಾಯಿತು. ದೇವಕಿಯ ಎಂಟನೆಯ ಮಗನು ಕಾಣಿಸಿಕೊಂಡ, ತನ್ನ ಕೊನೆಗಾಲವು ಬಂದಿದೆ ಎಂದು ಅವನಿಗೆ ಅರ್ಥವಾಯಿತು. ಸಮೀಪಿಸುತ್ತಿದ್ದ ತನ್ನ ಸಾವನ್ನು ಕುರಿತು ಯೋಚಿಸುತ್ತಾ ಇಡೀ ರಾತ್ರಿ ಅವನಿಗೆ ನಿದ್ರೆಯೂ ಬರಲಿಲ್ಲ.
ಅವನಿಗೆ ದುಶ್ಶಕುನಗಳಾದವು. ನಗರದ ಹೊರವಲಯವನ್ನು ಪ್ರವೇಶಿಸಿದ ಕೃಷ್ಣ ಮತ್ತು ಬಲರಾಮರು ತನ್ನ ಪಾಲಿನ ಯಮದೂತರು ಎಂದು ಅವನಿಗೆ ಅರ್ಥವಾಯಿತು. ಎಚ್ಚರವಿರಲಿ, ಕನಸು ಕಾಣುತ್ತಿರಲಿ, ಅವನಿಗೆ ಅಶುಭ ಸಂಗತಿಗಳೇ ಕಂಡವು. ಕನ್ನಡಿಯಲ್ಲಿ ನೋಡಿಕೊಂಡಾಗ ಅವನಿಗೆ ತಲೆಯಿದ್ದರೂ ತಲೆಯೂ ಕಾಣಲಿಲ್ಲ. ಆಕಾಶದಲ್ಲಿನ ಪ್ರಕಾಶಮಾನ ಕಾಯಗಳು ಒಂದೊಂದೇ ಇದ್ದರೂ ಎರಡೆರಡಾಗಿ ಕಂಡವು. ತನ್ನ ನೆರಳಿನಲ್ಲಿ ರಂಧ್ರಗಳನ್ನು ಕಂಡ ಮತ್ತು ಕಿವಿಯಲ್ಲಿ ಝೇಂಕರಿಸುವ ಶಬ್ದವು ಕೇಳುತ್ತಿತ್ತು. ಅವನ ಮುಂದಿದ್ದ ಮರಗಳು ಬಂಗಾರದ ಮರಗಳಾಗಿ ಕಂಡವು ಮತ್ತು ಮಣ್ಣಿನಲ್ಲಾಗಲಿ ಕೆಮ್ಮಣ್ಣಿನಲ್ಲಾಗಲಿ ಅವನ ಹೆಜ್ಜೆ ಗುರುತುಗಳು ಕಾಣಲಿಲ್ಲ.
ತನ್ನ ಕನಸಿನಲ್ಲಿ ಹಲವು ಬಗೆಯ ಪ್ರೇತಗಳಿದ್ದ ರಥವನ್ನು ಕತ್ತೆಗಳು ಎಳೆಯುತ್ತಿದ್ದುದನ್ನು ಕಂಡನು. ಯಾರೋ ತನಗೆ ವಿಷವನ್ನು ಕೊಟ್ಟಂತೆಯೂ ತಾನು ಅದನ್ನು ಕುಡಿದಂತೆಯೂ ಕನಸಾಯಿತು. ಕೊರಳಲ್ಲಿ ಪುಷ್ಪಮಾಲೆಯನ್ನು ಧರಿಸಿ ಬತ್ತಲೆಯಾಗಿ ತಾನು ಹೋಗುತ್ತಿದ್ದಂತೆಯೂ ತನ್ನ ದೇಹಕ್ಕೆ ಎಣ್ಣೆಯನ್ನು ಲೇಪಿಸಿಕೊಳ್ಳುತ್ತಿದ್ದಂತೆಯೂ ಅವನಿಗೆ ಕನಸಾಯಿತು. ಹೀಗೆ ಎದ್ದಿದ್ದಾಗಲೂ ನಿದ್ರಿಸುವಾಗಲೂ ಸಾವಿನ ಚಿಹ್ನೆಗಳನ್ನು ಕಂಡ ಕಂಸನಿಗೆ ತನ್ನ ಸಾವು ನಿಶ್ಚಯ ಎಂದು ಅರ್ಥವಾಯಿತು. ರಾತ್ರಿಯನ್ನು ಬಹು ಆತಂಕದಿಂದ ಕಳೆದ. ಆತುರಾತುರವಾಗಿ ಅವನು ಮಲ್ಲಯುದ್ಧಕ್ಕೆ ಏರ್ಪಾಟು ಮಾಡಿದ. ಕುಸ್ತಿಯ ಕಣವನ್ನು ಸೊಗಸಾಗಿ ಸ್ವಚ್ಛಗೊಳಿಸಿ ಧ್ವಜ, ತೋರಣ, ಹೂಗಳಿಂದ ಅಲಂಕರಿಸಲಾಗಿತ್ತು. ನಗಾರಿಯ ನಾದದಿಂದ ಪಂದ್ಯದ ಪ್ರಾರಂಭವನ್ನು ಘೋಷಿಸಲಾಯಿತು. ಉದ್ದನೆಯ ಚೂಪು ಬಾವುಟಗಳು ಮತ್ತು ಧ್ವಜಗಳಿಂದಾಗಿ ವೇದಿಕೆಯು ಬಹು ಸುಂದರವಾಗಿ ಕಂಡಿತು. ಅರಸು, ಬ್ರಾಹ್ಮಣರು ಮತ್ತು ಕ್ಷತ್ರಿಯರಂತಹ ಗೌರವಾನ್ವಿತರಿಗೆ ಬೇರೆ ಬೇರೆ ಪೀಠಗಳ ಶ್ರೇಣಿಗಳ ವ್ಯವಸ್ಥೆ ಮಾಡಲಾಗಿತ್ತು. ಬೇರೆ ಬೇರೆ ರಾಜರಿಗೆ ಸಿಂಹಾಸನಗಳಿದ್ದವು. ಇತರರಿಗೂ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಕಡೆಗೆ ಕಂಸನು ಹಲವಾರು ಮಂತ್ರಿಗಳು ಮತ್ತು ಕಾರ್ಯದರ್ಶಿಗಳೊಡನೆ ಆಗಮಿಸಿದನು ಮತ್ತು ತನಗಾಗಿ ನಿರ್ಮಿಸಿದ್ದ ಎತ್ತರವಾದ ವಿಶೇಷ ವೇದಿಕೆಯ ಮೇಲೆ ಕುಳಿತನು. ದುರದೃಷ್ಟದಿಂದ ಅವನು ಅಷ್ಟು ಮಂದಿ ರಾಜರ ನಡುವೆ ಕುಳಿತಿದ್ದರೂ ಮರಣದ ಭಯದಿಂದ ಅವನ ಹೃದಯವು ಹೊಡೆದುಕೊಳ್ಳುತ್ತಿತ್ತು. ಕ್ರೂರ ಸಾವು ಕಂಸನಂತಹ ಬಲಶಾಲಿಗಳನ್ನೂ ಲಕ್ಷ್ಯ ಮಾಡುವುದಿಲ್ಲ. ಸಾವು ಬರುವಾಗ ಅದು ಯಾರ ಉನ್ನತ ಸ್ಥಾನವನ್ನೂ ಲೆಕ್ಕಿಸುವುದಿಲ್ಲ. ಎಲ್ಲ ಸಿದ್ಧತೆಗಳು ಮುಗಿದಾಗ ತಮ್ಮ ಕೌಶಲ್ಯವನ್ನು ತೋರಿಸಲು ನಿಯೋಜಿತರಾಗಿದ್ದ ಮಲ್ಲಪಟುಗಳು ಕಣದೊಳಕ್ಕೆ ಬಂದರು. ಅವರು ಹೊಳೆಯುವ ಆಭರಣಗಳನ್ನೂ ಉಡುಪುಗಳನ್ನೂ ಧರಿಸಿದ್ದರು. ಚಾಣೂರ, ಮುಷ್ಟಿಕ, ಫಲಕೂಟ ಮತ್ತು ತೋಷಲರು ಕೆಲವರು ಪ್ರಸಿದ್ಧ ಮಲ್ಲರು. ಸಂಗೀತದಿಂದ ಉತ್ತೇಜಿತರಾದ ಅವರು ಬಹು ಚುರುಕಾಗಿ ನಡೆದು ಬಂದರು. ನಂದನ ನಾಯಕತ್ವದಲ್ಲಿ ವೃಂದಾವನದಿಂದ ಬಂದ ಗಣ್ಯ ಗೋಪಾಲಕರನ್ನೆಲ್ಲ ಕಂಸನು ಸ್ವಾಗತಿಸಿದನು. ತಾವು ತಂದಿದ್ದ ಹಾಲಿನ ಉತ್ಪನ್ನಗಳನ್ನೆಲ್ಲ ಕಂಸನಿಗೆ ಅರ್ಪಿಸಿ ಅವರು ಅರಸನ ಬಳಿ ತಮಗಾಗಿ ನಿರ್ಮಿಸಿದ್ದ ವೇದಿಕೆಯ ಮೇಲೆ ಆಸೀನರಾದರು. ಯಜ್ಞಶಾಲೆಯಲ್ಲಿ ಧನುರ್ಭಂಗ ಎಂಬ 41ನೆಯ ಅಧ್ಯಾಯದ ಭಕ್ತಿವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು.